तीर्थप्रसादतः सर्वे कामा भवन्त्येव शपथो बिम्बसन्निधो। नमः परस्मै पुरुषाय भूयसे सदुद्भवस्थाननिरोधवीरया गृहीतशक्तिकृतयाय देहिनाम् अन्तर्द्रवायानुपलभ्यवर्त्मने। ಹೀಗೆ ಸೌಭರಿ ಋಷಿಗಳ ವಿಶೇಷ ವಿಚಾರವನ್ನ ಅವರ ವೈರಾಗ್ಯ ವಿಷಯವನ್ನ ತಿಳಿಸಿಕೊಟ್ಟು ಮುಂದೆ ಹೇಳ್ತಾರೆ, ಅಹಂ ಪುರಾ ಭರತೋ ನಾಮ ರಾಜ ವಿಮುಕ್ತ ದೃಷ್ಟ ಶ್ರುತ ಸಂಗ ಬಂಧ ಆರಾಧನಂ ಭಗವತ ಈಹಮಾನ ಮೃಗೋಭವಂ ಮೃಗ ಸಂಗಾತ್ ಹತಾರ್ಥ। ಭರತ ಮಹಾರಾಜರ ಒಂದು ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ। ಹಿಂದೆ ನಾನು ಭರತ ಅಂತ ನನ್ನ ಹೆಸರು, ರಾಜ ಋಷಭನಾಮಕ ಭಗವಂತನ ಮಕ್ಕಳು 100 ಜನ ಆರ್ಷಭರು ಅಂತ ಹೇಳುತ್ತಾರೆ, ಅಥವಾ ಋಷಭನಾಮಕನ ಭಗವಂತನ ಪತ್ನಿ ಜಯಂತಿ ದೇವಿ ಆಕೆಯ ಮಕ್ಕಳು, ಅದಕ್ಕೆ ಜಯಂತೇಯರು ಅಂತ ಹೆಸರು। ಅದರಲ್ಲಿ ಭರತ ಜ್ಯೇಷ್ಠ ಶ್ರೇಷ್ಠ। ಅಂಥ ಭರತ ಮಹಾರಾಜ ತಾನು ಪೂರ್ಣ ಯಜ್ಞ ಯಾಗಾದಿಗಳನ್ನು ಮಾಡಿ ರಾಜ್ಯವನ್ನಾಡಿ ಭೋಗ ಅನುಭವಿಸಿ ಭಗವಂತನ ಪೂಜಾರ್ಥವಾಗಿ ಎಲ್ಲವನ್ನ ತ್ಯಾಗ ಮಾಡಿದ, ಅದನ್ನು ಹೇಳ್ತಾ ಇದ್ದಾರೆ। ದುಷ್ಟ ಶ್ರುತ ಸಂಗಬಂಧ ಅಂದರೆ ದುಷ್ಟ ಶ್ರುತ ಅಂತ ಹೇಳ್ತಾ ಇದ್ದಾರೆ। ದುಷ್ಟ ಸಂಘ ಅಂದ್ರೆ ಐಹಿಕವಾದ ಸಂಘ, ಅಂದರೆ ಈ ನೋಡಿರ್ತಕ್ಕಂಥ ರಾಜ್ಯ ಹೆಂಡತಿ ಮಕ್ಕಳು ಅವರು ಇವರು ಮೇಲೆ ಬೆಳೆದಿರುವ ದುರಭಿಮಾನ ಅದನ್ನ ಕತ್ತರಿಸಿಕೊಂಡಂತೆ। ವಿಮುಕ್ತ ದುಷ್ಟ ಸಂಘಬಂಧ, ವಿಮುಕ್ತ ಶ್ರುತ ಸಂಘಬಂಧ। ಶ್ರುತ ಅಂದ್ರೆ ಯಾವುದು ಅಂದ್ರೆ ಪಾರತ್ರಿಕ, ಸ್ವರ್ಗ ಬರುತ್ತೆ ಅದು ಬರುತ್ತೆ ಅಂತ ಅದರ ಅಂಟು, ಒಂದ ಇಲ್ಲಿರುವ ಸುಖದ ಅಂಟು, ಮೇಲಕ್ಕೆ ಹೋದರೆ ಅಲ್ಲೊಂದು ಸುಖ ಬರುತ್ತೆ ಅಂತ ಅದರ ಅಂಟು, ಈ ಎರಡೂ ಅಂಟನ್ನ ಕಳಕೊಂಡಿದ್ದೆ ನಾನು ಅಂದರೆ ಕೇವಲ ಭಗವಂತನ ಚಿಂತನೆ ಮಾಡುತ್ತಾ ಅದ್ಭುತವಾದಂತಹ ರೀತಿಯಲ್ಲಿ ಮೈ ರೋಮಾಂಚನ ಆಗ್ತಾ ಇರುತ್ತೆ, ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುತ್ತಾ ಇದೆ, ಸಮಾಧಿ ಯೋಗದಲ್ಲಿ ಭಗವಂತನನ್ನೇ ಚಿಂತನೆ ಮಾಡುತ್ತಾ ಕೂತಿರುವ ಯಾರು ಭರತ ಮಹಾರಾಜ ಅಂತ ಹೇಳುತ್ತಾರೆ। ಆರಾಧನಂ ಭಗವತಃ ಈಹಮಾನಃ, ಆ ಭಗವಂತನ ವಿಶೇಷವಾಗಿರತಕ್ಕಂಥ ಆರಾಧನೆಯನ್ನು ಮಾಡುತ್ತಾ ವನಕ್ಕೆ ಹೋಗಿ ವನಂಗತಃ ತತ್ರ ಹೇಳುತ್ತಾ ಇದ್ದಾರೆ, ಯಸ್ಮಾತ್ ಮೃಗಸಂಗಾತ್ ಹತ ಸ್ವಾರ್ಥ। ಅಲ್ಲಿ ಒಂದು ಜಿಂಕೆಯ ಅಂಟು ಬಂತು, ಅರ್ಘ್ಯಪ್ರದಾನ ಮಾಡುತ್ತಾ ಇದ್ದಾರೆ ನದಿಯಲ್ಲಿ ನಿಂತು, ಅಂಥ ಕಾಲಕ್ಕೆ ನೀರು ಕುಡಿಯಲಿಕ್ಕೆ ಬಂದಿರತಕ್ಕಂಥ ಗರ್ಭಿಣಿಯಾದ ಜಿಂಕೆ ಸಿಂಹದ ಗರ್ಜನೆಯನ್ನ ಕೇಳಿ ತಾನು ನೀರಿಗೆ ಹಾರಿ ಸತ್ತು ಹೋಗ್ತಾ ಕೂಸನ್ನ ಹಡಿದು ಸತ್ತು ಹೋಯಿತು। ಆ ಚಿಕ್ಕ ಮಗುವನ್ನ ನೋಡಿ ಅಯ್ಯೋ ಅಂತ ಹೊತ್ತುಕೊಂಡು ಬಂದ್ರು, ಅಲ್ಲಿ ಚೂರು ಎತ್ತಿ ಮೇಲಕ್ಕಿಟ್ರು, ಮತ್ತೇನು ಮಾಡುತ್ತೋ ಇನ್ನೇನು ಮಾಡುತ್ತೋ ಅಂತ ಅದನ್ನು ಹಿಡ್ಕೊಂಡು ಮೇಲಕ್ಕೆ ಬಂದ್ರು, ಆಶ್ರಮಕ್ಕೆ ತಂದ್ರು, ಕೊನೆಗೆ ಅದರ ಅಂಟು ಎಷ್ಟಾಯಿತು ಅಂತ ಹೇಳಿದ್ರೆ ಅದಿಲ್ಲದಿದ್ದರೆ ಊಟ ಇಲ್ಲ, ತಿರುಗಾಟ ಇಲ್ಲ, ಏನೂ ಇಲ್ಲ, ದೇವರಿದ್ದರೆ ಸಾಕು, ಏನೂ ಬೇಡ ಅಂತ ಇದ್ದವರಿಗೆ ಅದರ ಮೇಲೆ ಅಂಟು ಜಾಸ್ತಿ ಆಯಿತು। ಅದರಿಂದ ಏನಾಯಿತು, ಮೃಗ ಸಂಗಾತ್ ಹತ ಅರ್ಥ, ನಾನು ಯಾವ ಭಗವಂತನ ಚಿಂತನೆ ಮಾಡಬೇಕು ಅಂತ ಮಾರ್ಗ ಪ್ರಯೋಜನಕ್ಕಾಗಿ ಹೊರಟಿದನೋ ಅದು ಪೂರ್ಣ ಹಾಳಾಗಿ ಹೋಯಿತು, ಅದಕ್ಕಾಗಿಯೇ ಜೀವನ ಮುಡುಪಿಟ್ಟು ಕೊನೆಗೆ ಅದನ್ನೇ ನೆನೆಯುತ್ತಾ ನಾನು ಜಿಂಕೆಯಾಗಿ ಹುಟ್ಟಬೇಕಾಗಿ ಬಂತು। ಸಾಮಾಂ ಸ್ಮೃತಿ ಮೃಗ ದೇಹೇಪಿ ವೀರ ಕೃಷ್ಣಾರ್ಚನ ಪ್ರಭವ ನೋ ಜಹಾತಿ ಅಥೋ ಅಹಂ ಜನಸಂಗಾದ್ ವಿಮುಕ್ತ ವಿಶಂಕಮಾನಃ ಅವಧೂತಶ್ಚರಾಮಿ। ಇದನ್ನು ಹೇಳುತ್ತಾರೆ, ಇಂಥ ಮೃಗ ದೇಹದಲ್ಲಿ ವಿಶೇಷವಾಗಿರತಕ್ಕಂಥ ಸಾಮಾನ್ ಸ್ಮೃತಿ, ಭಗವಂತನ ಚಿಂತನೆ ಮಾಡಿದ ಭಗವಂತನ ವಿಶೇಷ ಜ್ಞಾನ ಏನಿದೆ ಆ ನೆನಪು ನನ್ನನ್ನು ಬಿಟ್ಟಿಲ್ಲ, ಯಾಕೆ ಅಂದ್ರೆ ಹೇಳ್ತಾರೆ ಕೃಷ್ಣಾರ್ಚನ ಪ್ರಭಾವ, ಭಗವಂತನ ಚಿಂತನೆ ಮಾಡಿದ್ದು ಭಗವಂತನ ಅರ್ಚನೆ ಮಾಡಿದಂತಹ ಪ್ರಭಾವ, ಅದರಿಂದ ಹುಟ್ಟಿರತಕ್ಕಂಥ ಈ ಸ್ಮೃತಿ ನನಗೆ ಮೃಗದೇಹದಲ್ಲೂ ಹೋಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನ ಪಾದಾರವಿಂದಕ್ಕೆ ನಾವು ಶರಣಾಗತರಾದರೆ ಭಗವಂತ ಎಲ್ಲೋ ಒಂದು ಕಡೆ ನಮಗೆ ಯಾವುದೋ ಒಂದು ರೀತಿಯಲ್ಲಿ ತನ್ನ ಚಿಂತನೆಯನ್ನು ಕೊಟ್ಟು ಉದ್ಧಾರ ಮಾಡಿಬಿಡುತ್ತಾನೆ ಎಂಬುವ ರಹಸ್ಯವನ್ನು ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಆದ್ದರಿಂದ ನಾನು ಈಗ ಆ ಕೃಷ್ಣ ಮೃಗವಾಗಿ ಅಂದರೆ ಜಿಂಕೆಯಾಗಿ ಹುಟ್ಟಿದಾಗ ದೇವರನ್ನೇ ನೆನೆಯತಾ ಪ್ರಾಣ ಬಿಟ್ಟದ್ದರಿಂದ, ನೋಡಿ ಜಿಂಕೆಯನ್ನು ನೆನೆದು ಪ್ರಾಣ ಬಿಟ್ಟದ್ದರಿಂದ ಜಿಂಕೆಯಾಗಿ ಹುಟ್ಟಿದರು. ದೇವರನ್ನೇ ನೆನೆದು ಪ್ರಾಣ ಬಿಟ್ಟರೆ ದೇವರಾಗಲ್ಲ, ಇದು ಹೇಳ್ತಾರೆ, ಬ್ರಾಹ್ಮಣನಾಗಿ ಹುಡುತಾ ಇದ್ದಾರೆ. ಅದಕ್ಕೆ ಜನಸಂಗಾತ್ ವಿಮುಕ್ತ, ಯಾಕೆ ವಿಶಂಕಮಾನ, ಎಲ್ಲಿ ಅಂಟು ಬರುತ್ತೋ ಏನೋ ಅಂತ ಆ ಅಂಟಿನಿಂದ ದೂರವಾಗಿ ಅವಧೂತಶ್ಚರಾಮಿ ಅವಧೂತನಾಗಿದ್ದೇನೆ ಅಂತ ಹೇಳುತ್ತಾ ಇದ್ದಾರೆ. ಇನ್ನ ಇಷ್ಟು ಹೇಳಿದ್ರು ಕೂಡ ಹೇಳ್ತಾ ಇದ್ದಾರೆ, ಏವಮಪಿ ಯಸ್ಯ ವೈರಾಗ್ಯನೋತ್ಪದ್ಯತೆ, ಇಷ್ಟೆಲ್ಲ ಇವರ ಅನುಭವಗಳು ಕೇಳಿದರೂ ಕೂಡ ಯಾರಿಗೆ ವೈರಾಗ್ಯ ಹುಟ್ಟಲ್ಲವೋ, ತಸ್ಯ ಜನ್ಮ ವೇಶ್ಯಾಯಾಹ ಅಪಿ ನಿಕೃಷ್ಟಮಿತಿ ಭಾವೇನ. ಭಗವಂತನ ಕುರಿತು ಕೇಳಿದರು, ಇನ್ನ ಇಷ್ಟೆಲ್ಲ ವೈರಾಗ್ಯವನ್ನು ಕುರಿತು ಹೇಳಿದರೂ ಕೂಡ ಅವನಿಗೆ ವೈರಾಗ್ಯ ಯಾರಿಗಾದರೆ ಹುಟ್ಟಲ್ಲವೋ, ಅವರು ವೈಶ್ಯಕ್ಕಿಂತ ನಿಕೃಷ್ಟ ಅಂತ ಹೇಳ್ತಾ ಇದ್ದಾರೆ. ಪಿಂಗಲ ನಾಮನಿ ವಿದೇಹ ರಾಜಸ್ಯ ಪುರೇ ಸ್ಥಿತ ತಸ್ಯಾಹ ವಿರಕ್ತಿ ಪ್ರಕಾರಂ ವರ್ಣಯತಿ. ಆ ವಿದೇಹ ರಾಜನ ಪುರದಲ್ಲಿರತಕ್ಕಂಥ ಪಿಂಗಳ ಎಂಬ ವೇಶ್ಯ ಆಕೆಗೆ ವಿರಕ್ತಿ ಬಂದ ಕ್ರಮವನ್ನ ಹೇಳಿಕೊಡ್ತಾ ಇದ್ದಾರೆ. ಹೇಳ್ತಾರೆ, ಯೋಷಿತ್ಸು ತಲ್ಪ ಆಭರಣ ಅಂಬರಾದಿ ದ್ರವ್ಯೇಶು ಮಾಯಾ ರಚಿತೇಶು ಮೂಢ ಪ್ರಲೋಭಿತಾತ್ಮ ಹಿ ಉಪಭೋಗ ಬುದ್ಧ್ಯಾ ಪತಂಗವತ್ ನಶ್ಯತಿ ನಷ್ಟ ದೃಷ್ಟಿ. ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಲೋಭಿತಾತ್ಮ ಅಂತ, ಈ ತಲ್ಪ ಆಭರಣ ಅಂಬರ ಮೊದಲಾದ್ದು ಅಂದ್ರೆ ಹಾಸಿಗೆ ಭೋಗ ದ್ರವ್ಯಗಳು ಏನಿದೆ ವ್ಯಕ್ತಿಗಳು ಇವೆಲ್ಲದರ ಮೇಲೆ ಮಾಯಾರಚಿತೇಶು ಅಂತ ಹೇಳ್ತಾರೆ. ಮಾಯಾರಚಿತ ಅಂದ್ರೆ ಹೇಳ್ತಾರೆ ಭಗವದಿಚ್ಛಾ, ದೇವರ ಮಾಯಾ ಅಂದ್ರೆ ಭಗವದಿಚ್ಛಾ, ಭಗವಂತನ ಇಚ್ಛೆ ನಿರ್ಮಾಣ ಮಾಡಿದ್ದರು. ಅಂದರೆ ಮನುಷ್ಯನ ಮನಸ್ಸನ್ನ ಸೆಳೆದು ಬಿಡ್ಲಿಕ್ಕಾಗಿಯೇ ಭಗವಂತ ನಿರ್ಮಾಣ ಮಾಡಿದ್ದದನ್ನ ನಮ್ಮ ಕರ್ಮ ಅನುಸಾರ ಸೆಳೆಯಲಿಕ್ಕಾಗಿ. ಅದಕ್ಕೆ ಹೇಳ್ತಾ ಇದ್ದಾರೆ ಅಹೋ ಸುಭದ್ರಂ ಸುನಸಂ ಸುಸ್ಮಿತಂ ಚ ಮುಖಂ ಸ್ತ್ರೀಯ. ಇಲ್ಲಿ ಹೇಳ್ತಾ ಇದ್ದಾರೆ ಆ ಸ್ತ್ರೀಯರು ಅಂತ ಹೇಳಿದ್ರೆ ಗಂಡಸರು ಹೆಂಗಸರು ಪರಸ್ಪರ, ಆ ಶರೀರ ಏನಿದೆ ಆ ಶರೀರವನ್ನ ನೋಡಿ ಮೋಹಿತರಾಗಿ ಹೋಗ್ತಾ ಇರ್ತಾರಲ್ಲ, ಇದು ಭಗವಂತನ ಮಾಯೆಯಿಂದ ಬಂದದ್ದು. ಪ್ರಲೋಭಿತಾತ್ಮ ಹಿ ಉಪಭೋಗ ಬುದ್ಧಿಯ, ಹೇಗೆ ಈ ಪತಂಗ ಹುಳು, ಆ ಹುಳ ರೆಕ್ಕೆ ಹುಳ ಅಗ್ನಿಯನ್ನು ನೋಡಿದ ಕೂಡಲೇ ಅದನ್ನು ತಿನ್ನುವ ವಸ್ತು ಅಂತ ಭ್ರಾಂತಿಯಿಂದ ಅದರ ಮೇಲೆ ಹೋಗಿ ತಾನು ಸುಟ್ಟು ನಾಶ ಆಗಿ ಬಿಡುತ್ತೆ. ಹಾಗೆ ಸುತ್ತು ಇರತಕ್ಕ ಭೋಗ ಪದಾರ್ಥಗಳು ಅಂತ ಏನಿವೆ ಅದೇ ಸುಖ ಕೊಡತಾ ಇಲ್ಲ, ಅದರೊಳಗೆ ಭಗವಂತ ನಿಂತು ಅದನ್ನ ನೆಪ ಮಾಡಿ ಸುಖ ಕೊಡತಾ ಇದ್ದಾನೆ. ಅಂಥ ಸ್ವಾಮಿಯನ್ನು ನೆನೆಯದೆ ಪದಾರ್ಥಗಳ ಮೇಲೆ ಅದೇ ಭೋಗ ಕೊಡುತ್ತೆ ಅಂತ ಹೋದರೆ ಆ ಪತಂಗವತು ನಶ್ಯತಿ ನಷ್ಟ ದೃಷ್ಟಿ, ತಾನು ಕೂಡ ನಾಶ ಆಗಿಬಿಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸುಖಪ್ರದ ಯಾರು, ನಮಗೆ ಸುಖ ಕೊಡುವುದು ಯಾರು ಎಂಬುದು ಚೆನ್ನಾಗಿ ಮನಸ್ಸಲ್ಲಿ ವಿಮರ್ಶೆ ಮಾಡಿ ನೋಡಿ. ಸಂತಂ ಸಮೀಪೆ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ ಅಕಾಮದಂ ದುಃಖ ಭಯಾತಿ ಶೋಕ ಮೋಹಪ್ರದಂ ದುಃಖಮಹಂ ಭಜಜ್ಞ. ಇಲ್ಲಿ ಹೇಳ್ತಾ ಇದ್ದಾರೆ ಸಮೀಪೆ ಸಂತಂ, ವಿಶೇಷವಾಗಿ ನಮ್ಮ ಹತ್ತಿರ ಇರ್ತಾನೆ ಬಿಂಬಮೂರ್ತಿ. ಸಮೀಪೆ ಸಂತಂ ರಮಣಂ ರತಿಪ್ರದಂ, ನಮಗೆ ಸುಖವನ್ನ ಕೊಡತಕ್ಕಂಥವ ಇವನೇ, ಇವನು ಬಿಟ್ಟರೆ ಸುಖ ಕೊಡೋರು ಇನ್ಯಾರೂ ಇಲ್ಲ. ಪದಾರ್ಥ ಸುಖ ಕೊಡಲ್ಲ, ವ್ಯಕ್ತಿಗಳು ಸುಖ ಕೊಡಲ್ಲ. ಸಮೀಪೆ ಸಂತಂ ರಮಣಂ ಪ್ರತಿಪ್ರದಂ, ನಮಗೆ ಸುಖ ಕೊಡತಕ್ಕಂಥವ ದುಡ್ಡು ಇವನೇ ಕೊಡತಾನೆ, ಇಂಥವನನ್ನ ಬಿಟ್ಟು ಏನೂ ಕೊಡದೇ ಇರುವಂತ ದುಃಖ ಭಯ ಆತಿಶೋಕ ಮೋಹದಂ. ಈ ಪದಾರ್ಥಗಳ ಅಂಟು ವ್ಯಕ್ತಿಗಳ ಅಂಟು ಬಂದರೆ ಏನಾಗುತ್ತೆ ಅಂದರೆ ದುಃಖ ಶುರುವಾಗುತ್ತಂತೆ. ಏನು ದುಃಖ? ಅದು ಬರಲಿಕ್ಕೆ ಮೊದಲು ಅದು ಸಿಕ್ಕಿಲ್ಲ ಎಂಬ ದುಃಖ, ಸಿಕ್ಕಿಲ್ಲ ಎಂಬ ದುಃಖ, ಸಿಗತ್ತೋ ಇಲ್ಲೋ ಎಂಬ ಭಯ, ಸಿಗತ್ತೋ ಇಲ್ಲೋ ಎಂಬ ಭಯ. ಒಂದು ವೇಳೆ ಸಿಕ್ಕಿಲ್ಲ ಅಂತ ಹೇಳಿದರೆ ಶೋಕ, ಅಯ್ಯೋ ಸಿಕ್ಕಿಲ್ಲ ಸಿಕ್ಕಿಲ್ಲ ಸಿಕ್ಕಿಲ್ಲ. ಆ ಪದಾರ್ಥ ಸಿಕ್ಕಿಲ್ಲ ಎಂಬ ದುಃಖ, ವ್ಯಕ್ತಿಗಳು ಸಿಕ್ಕಿಲ್ಲ ಎಂಬ ದುಃಖ, ಇದೇ ಆಗ್ತಾ ಇರುತ್ತೆ. ಸಿಕ್ಕಿದ್ರ ಸಿಕ್ಕ ಮೇಲೆ ದುಃಖ, ಏನದು? ನನಗೆ ತಕ್ಕಂತೆ ಇಲ್ಲ ಎಂಬ ದುಃಖ. ಸಿಗೋವರೆಗೂ ದುಃಖ, ಸಿಕ್ಕ ಮೇಲೆ ನನಗೆ ತಕ್ಕಂತೆ ಇಲ್ಲ ಎಂಬ ದುಃಖ. ಎಲ್ಲಿ ಹೊರಟೋಗುತ್ತೋ ಎಂಬ ದುಃಖ, ದುಃಖ ಭಯ ಶಾತಿಶೋಕ ಅಂತ ಹೇಳ್ತಾ ಇದ್ದಾರೆ. ಎಂತ ಶೋಕ ಬರುತ್ತೆ ಅಂತ ಹೇಳಿದ್ರೆ ಯಾಕಾದ್ರೂ ಕಟ್ಟಿಕೊಂಡಪ್ಪ ಈ ಪದಾರ್ಥಗಳನ್ನ ಇವರನ್ನ ಅಂಬೋಷ್ಟು ಬರ್ತಾ ಇರುತ್ತೆ. ಮೊದಲೇನೋ ಬಹಳ ಸಂತೋಷ ಇತ್ತು, ನಂತರ ಏನೋ ಬಹಳ ದುಃಖ. ಅದು ಎಲ್ಲಾ ಕಡೆ ಎಲ್ಲರಿಗೂ ಎಲ್ಲಾ ವಿಷಯದಲ್ಲೂ ಬರ್ತಾ ಇರುತ್ತೆ. ದೇವರನ್ನ ಬಿಟ್ಟು ಮಿಕ್ಕ ವಿಷಯವನ್ನ, ಅದು ಯಾವುದೇ ಆಗಲಿ, ವ್ಯಕ್ತಿಗಳು ಯಾರೇ ಆಗಿರಲಿ, ಇವರೇ ಸುಖ ಕೊಡುತ್ತಾರೆ, ಈ ಪದಾರ್ಥಗಳೇ ಸುಖ ಕೊಡುತ್ತೆ ಅಂತ ಯಾರು ಯಾರು ಕಟ್ಟಿಕೊಳ್ಳಿಕ್ ಹೋಗ್ತಾರೋ ಅವರಿಗೆ ಎಲ್ಲ ಖಚಿತವಾಗಿ ಬಂದೇ ಬರುತ್ತೆ, ಎರಡು ಮಾತಿಲ್ಲ. ಹಾಗಾದ್ರೆ ಎಲ್ಲ ಬಿಟ್ಟು ಹೋಗೋಣ ಅಂದ್ರೆ ಇಲ್ಲ, ಅಲ್ಲಲ್ಲಿ ಭಗವಂತನನ್ನ ನೋಡತಾ ಆಯಾ ವ್ಯಕ್ತಿಗಳನ್ನ ಭಗವಂತನ ಪ್ರತಿಮೆಗಳು ಅಂತ ತಿಳಿಯುತ್ತಾ, ಪದಾರ್ಥಗಳನ್ನು ಭಗವಂತನ ಪೂಜೆಗಾಗಿ ಬಳಸ್ತಾ, ಅಲ್ಲಲ್ಲಿರುವ ಆಯಾ ವ್ಯಕ್ತಿಗಳಲ್ಲಿರುವ ದೇವರನ್ನ ನಾವು ಹರೇ ನಿನ್ನ ಪ್ರತಿಮಾಯು ಇದರೊಳಗೆ ನಿನ್ನ ಪೂಜಾ ಮಾಡುತ್ತೇನೆ ಅಂತ ತಿಳಿದು ಅವರವರ ಮನದ ವಿಲಾಸೆ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜೆ ಅಂತ ತಿಳಿದವನಿಗೆ ಸಂಸಾರ ಮೋಕ್ಷದಾಯಕ. ಇಲ್ಲ, ಯಾವುದು ಸುಖ ಕೊಡಲ್ಲವೋ ಅದೇ ಸುಖ ಕೊಡುತ್ತೆ ಅಂತ ತಿಳಿದದ್ದಕ್ಕೆ ಶಿಕ್ಷಾ ಒಂದು. ದೇವರು ಸುಖ ಕೊಡುವಾಗ ಸುಖ ಕೊಡದ ಪದಾರ್ಥವನ್ನ ವ್ಯಕ್ತಿಗಳನ್ನ ಸುಖ ಕೊಡುತ್ತಾರೆ ಅಂತ ತಿಳಿದದ್ದಕ್ಕೆ ಶಿಕ್ಷಾ ಒಂದು. ಅದರ ಕುರಿತು ಎಲ್ಲಾ ದೇವರ ಚಿಂತನೆಯನ್ನ ಬಿಟ್ಟು ಕೂತದ್ದಕ್ಕೆ ಶಿಕ್ಷಾ ಒಂದು. ಎರಡೂ ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾರೆ, ಅಹೋ ಮಯಾತ್ಮ ಪರಿತಾಪಿತೋ ವೃಥ ಸಾಂಕೇತ್ಯ ವೃತ್ಯ ಅತಿ ವಿಗರ್ಭವರ್ತಯ ಸ್ತ್ರೀಣಾನ್ ನರಾನ್ ನರಾಂಶ್ಚ ಅರ್ಥತೃಶಾನುಶೋಚ್ಯಾನ್ ಕೃತ್ವೇಹ ವಿತ್ತಂ ಪ್ರತಿಮಾತ್ಮನಿಚ್ಛತಿ. ಎಂಥ ಕೆಟ್ಟ ಇದಾಯಿತು ನನಗೆ, ಜೀವನೆಲ್ಲ ವೃಥಾ ಆಯಿತು. ಮಯಾ ಆತ್ಮ ಪರಿತಾಪಿತೋ ವೃಥಾ, ನಾನು ತುಂಬಾ ದುಃಖ ಅನವಸರವಾಗಿ ಪಟ್ಟೆ. ಈ ಸಾಂಕೇತ್ಯ ವೃತ್ತಿ ಇದರಲ್ಲಿ ನಾನೇನು ಬಯಸಿದೆ ಬಯಸಿದೆ ಅಂತ ಹೇಳಿದರೆ ಹೇಳ್ತಾ ಇದ್ದಾರೆ, ಆ ದುಡ್ಡಿಗಾಗಿ ಅರ್ಥತ್ರಶ, ಆ ದುಡ್ಡಿಗಾಗಿ ವಿಷಯ ತೃಷ್ಣೆಯಿಂದ ಅನುಶೋಚ್ಯಾನ್ ಸ್ತ್ರೀಣಾನ್ ನರಾನ್ ಕೃತ್ವ, ಆ ನೀಚರಾಗಿರತಕ್ಕಂಥ ಏನು ಜನರು ಬರ್ತಾ ಇದ್ದಾರೆ ಅವರಿಗಾಗಿ ನಾನು ಒದ್ದಾಡಿದನಲ್ಲ, ಎಂಥ ಇದು. ಆ ಭಗವಂತನನ್ನು ಬಿಟ್ಟೆ, ದುಡ್ಡಿಗಾಗಿ ಯಾರ್ಯಾರೋ ಹಿಂದೆ ಹೋದೆ, ಎಂಥ ಅನರ್ಥ ಆಯಿತು. ಅವಾಗೆ ನಾವಂದುಕೊಳ್ತೀವಿ, ನಮಗಂಥ ಪರಿಸ್ಥಿತಿ ಇಲ್ಲಪ್ಪ, ಅವಳೇನೋ ಪಾಪ ದುಃಖ ಪಟ್ಲು ಆಯಿತು, ನಮಗೇನಿಲ್ಲಲ್ಲ ಅಂದ್ರೆ ನೀವೇನು ಕಡಿಮೆನಾ ಅಂತ ಕೇಳ್ತಾ ಇದ್ದಾರೆ ಅರಣ್ಯಕಾಚಾರ್ಯರು. ವೇಶ್ಯಾವೃತ್ತಿ ಅಂತ ಅವಳೇನೋ ದುಃಖ ಪಟ್ಲು, ಸರಿ ನೀವು ಮಾಡೋದೇನು? ವೇಶ್ಯ ಶಬ್ದಕ್ಕರ್ಥ ಏನು? ಯಾವನಾದರೆ ನಿಜವಾಗಿ ತನ್ನನ್ನ ರಕ್ಷಣೆ ಮಾಡುತ್ತಾನೋ ಅವನನ್ನ ಬಿಟ್ಟು ನಮ್ಮನ್ನ ಬಿಸಾಡಿ ಹೋಗುವವರ ಹಿಂದೆ ಹೋಗುವುದೇ ವೇಶ್ಯ ವೃತ್ತಿ. ನೀವು ಮಾಡ್ತಾ ಇರೋದೇನು? ನಿಮ್ಮನ್ನ ರಕ್ಷಣೆ ಮಾಡುವಂತಹ ದೇವರನ್ನ ಬಿಟ್ಟು ಯಾರಾದರೆ ನಿಮ್ಮನ್ನ ಬಿಟ್ಟು ಹೋಗ್ತಾರೋ ಅವರು ಹಿಂದೆ ಬಿದ್ದೇ ಇರ್ತೀರಲ್ಲ, ಮತ್ತೆ ನಿಮ್ಮನ್ನ ವೇಶ್ಯ ಪ್ರವೃತ್ತಿ ಅಂತ ಅನ್ನಬೇಕಾ ಇಲ್ಲವಾ? ತುಂಬಾ ಏನು ಚಾವಟಿ ತಗೊಂಡು ಹೊಡಿತಾರೆ ಪ್ರವಚನ ಮಾಡುವ ನನ್ನಂಥವರನ್ನ, ಕೇಳೋರನ್ನ, ಎಲ್ಲಾರನ್ನ ಹೊಡಿತಾರೆ. ಹೇಳುತ್ತಾರೆ, ದೇವರ ಕುರಿತೇ ಹೇಳ್ತಾ ಇರ್ತೀರಾ, ದೇವರನ್ನೇ ಸ್ಮರಣೆ ಮಾಡಲ್ಲ, ಮತ್ತೆ ನಿಮ್ ಪ್ರವೃತ್ತಿ ಏನು? ದೇವರ ಕುರಿತೇ ಸ್ಮರಣೆ ಮಾಡಲ್ಲ, ಅವನಿಗೆ ಶರಣಾಗತರಾಗಿರಲ್ಲ, ಅವನೇ ಬೇಕು ಅಂತಿರಲ್ಲ, ಆ ರೀತಿ ಇದ್ದು ಪ್ರವಚನ ಮಾಡಲ್ಲ, ಏನೋ ರೀತಿ ಹೋಗ್ತಾ ಇರ್ತೀರಲ್ಲ, ನಿಮ್ಮ ಪ್ರವೃತ್ತಿ ಏನು? ದೇವರೇ ಎಲ್ಲ ಕೊಡತಾನೆ ಅಂತ ತಿಳಿದಿದ್ದು ಅವನ ಕುರಿತು ಕೇಳತ್ತ ಚೂರು ಅನುಷ್ಠಾನ ಮಾಡದೇ ಇರ್ತೀರಲ್ಲ, ನೀವೇನು ಅಂತ ಕೂತವರನ್ನ ಹೇಳುವವರನ್ನ ಇಬ್ಬರನ್ನ ತೊಳೆದು ಬಿಡುತ್ತಾರೆ ಹಣ್ಣಕಾಚಾರ್ಯರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಯದಸ್ತಿ ಹಿರ ನಿರ್ಮಿತ ವಂಶ ವಂಶ ಸ್ಥೂಣಂ ತ್ವಚಾ ರೋಮನ ಕೈಪಿನದ್ಧಂ ಕ್ಷರನ್ನವದ್ವಾರ ಮಗಾರಮೇತತ್ ವಿಣ್ಮೂತ್ರ ಪೂರ್ಣಂ ಮಧುಪೈತಿ ಕಾನ್ಯ. ಇಲ್ಲಿ ಹೇಳುತ್ತಾರೆ, ಈ ಶರೀರ ಎಂಥದ್ದಯ್ಯ ಅಂದ್ರೆ ಹೇಳ್ತಾ ಇದ್ದಾರೆ, ಅಸ್ಥಿವಿಹಿ ನಿರ್ಮಿತ ವಂಶ ವಂಶ ಸ್ಥೂಣಂ ಅಂದ್ರೆ ಬಿದುರಿನ ಬುಟ್ಟೆಯಂತೆ. ಬಿದುರಿನ ಬುಟ್ಟೆ ಹೇಗೆ ಒಂದೊಂದು ಕಡ್ಡಿ 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 ಬಂದಿರುತ್ತೋ ಹಾಗೆ ಈ ಶರೀರದೊಳಗೆ ಎಲ್ಲ ಅಸ್ಥಿಗಳು ಎಲ್ಲ ಉರುಸೆ ಬುಟ್ಟೆ ತರ ಹೆಣೆದು ಅದರ ಮೇಲೆ ಚರ್ಮ ತ್ವಚಾ ರೋಮ ನಖೈಪಿನದ್ಧಂ ಅದರ ಮೇಲೆ ಚರ್ಮ ಅದ ಮೇಲೆ ರೋಮಗಳು ನಖಗಳು ಎಲ್ಲ ಇಟ್ಟಿದ್ದಾರೆ, ಈ ಬುಟ್ಟೆ ಮೇಲೆ ಎಲ್ಲ ಹೊದಿಸಿದ್ದಾರೆ. ಇದನ್ನಿಟ್ಟುಕೊಂಡು ಅಷ್ಟೇ ಅಲ್ಲ, ಕ್ಷರನ್ ಅವರ್ದ್ವಾರಂ ಯಾವಾಗಲೂ ಹೊಲಸು ಸುರಿಯುವಂತಹ ಒಂಬತ್ತು ದ್ವಾರಗಳಿಂದ ಕೂಡಿಕೊಂಡಿದೆ. ವಿಣಮೂತ್ರ ಪೂರ್ಣಂ ಮಲಮೂತ್ರಗಳಿಂದ ಯಾವಾಗಲೂ ಕ್ರಿಮಿಗಳಿಂದ ತುಂಬಿದೆ. ಮಧುಪೈತಿ ಕಾನ್ಯ ಅಂತ ಹೇಳುತ್ತಾ ಇದ್ದಾರೆ. ಇಂಥ ಇದನ್ನಿಟ್ಟುಕೊಂಡು ಇದರ ಮೇಲೆ ವಿಶೇಷವಾಗಿರತಕ್ಕಂಥ ಶೋಭನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಷ್ಟು ಕಾಲ ನನ್ನ ಶರೀರ ನೋಡಿ ಎಷ್ಟು ಚೆನ್ನಾಗಿದ್ದೇನೆ ಎಷ್ಟು ಚೆನ್ನಾಗಿದ್ದೇನೆ ಅಂತ ಇದ್ದೀನಲ್ಲ, ಎಂಥ ದಡ್ಡತನ ಮಾಡಿದೆ ಇದನ್ನು ಹಿಡ್ಕೊಂಡು. ಇಲ್ಲೆಲ್ಲ ನೋಡಿದಾಗ ನಮಗನ್ಸುತ್ತೆ, ಮೊದಲೆಲ್ಲ ಹಾಗಿದ್ಲು ಈಗ ಹೀಗಿದ್ದಾಳೆ, ಪಾಪ ಕೊನೆಗೆ ವೈರಾಗ್ಯ ಬಂತು ಅಂತ ಅಂದುಕೊಳ್ತೇವೆ. ಆದರೆ ಆಕೆಯ ಕರ್ಮಾನುಸಾರ ಆ ವೈರಾಗ್ಯ ಕೊಡದೆ ಅಷ್ಟು ಕಾಲ ಇಡಿಸಿದ ಭಗವಂತನೇ ಕರ್ಮ ಪಕ್ವ ಆದ ಕೂಡಲೇ ಅವನೇ ವೈರಾಗ್ಯ ಕೊಟ್ಟ ಅಂತ ತಿಳಿದರೇನೆ ಭಾಗವತ. ಇಲ್ಲ ಅಷ್ಟು ಕಾಲ ಇದ್ಲು ಸ್ವಯಂ ತಾನೇ ವೈರಾಗ್ಯ ಪಡದ್ಲು ಅಂತ ಬಂತ ಭಾಗವತ, ಕೇಳಿದ್ದೆಲ್ಲ ತಿಪ್ಪೇಲಿ ಹೋಯಿತು ಅಂತ ಹೇಳುತ್ತಾರೆ. ಅಡಿಗಡಿಗೆ ಅವನ ಅಧೀನತಾ ಚಿಂತನೆ ಬರುವುದೇ ನಿಜವಾದ ಭಾಗವತ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸಂಗಂ ನ ಕುರಿಯಾತ್ ಪ್ರಮದಾಸು ಜಾತು ಯೋಗ್ಯ ಯೋಗಸ್ಯ ಪಾರಂ ಪರಮಾರು ರುಕ್ಷು ಮತ್ಸೇವಯ ಪ್ರತಿರಬ್ಧ ಆತ್ಮಲಾಭ ವದಂತಿಯ ನಿರಯದ್ವಾರಮಸ್ಯ. ಇಲ್ಲಿ ಹೇಳುತ್ತಾ ಇದ್ದಾರೆ, ಯೋಗಸ್ಯ ಪಾರಂ ಪರಂ ಆರು ರುಕ್ಷು. ಯೋಗ ಅಂದ್ರೆ ಭಗವಂತನನ್ನ ಪಡೆಯಬೇಕು ಎಂಬ ಉಪಾಯ, ಉಪಾಯವನ್ನೇ ಯೋಗ ಅಂತ ಹೇಳ್ತಾರೆ. ಆ ಯೋಗದ ಪರ ಅಂದ್ರೆ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಉಚ್ಚ ಮಟ್ಟ, ಸೇರಬೇಕು ಯೋಗ ಸಾಧನೆ ಮಾಡಬೇಕು ಭಗವಂತನನ್ನೇ ಸೇರಬೇಕು ಅಂತ ಯಾರು ಅಂದುಕೊಳ್ತಾನೋ ಅಂಥವ ಸಂಗಂನ ಕುರಿಯಾತ್ ಪ್ರಮದಾಸು ಜಾತು, ಸ್ತ್ರೀಯರ ಸಂಗ ಮಾಡಬಾರದು. ಅರ್ಥ ಆಗಲ್ಲ ಇದೇನಿದು ಹೀಗೆ ಹೇಳ್ತಾರಲ್ಲ ಅಂದ್ರೆ, ಸ್ತ್ರೀ ಶಬ್ದಕ್ಕ ಕೆಟ್ಟ ಸ್ತ್ರೀಯರು ಅಂತ ಅರ್ಥ, ಅಂಥವರ ಸಂಗ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಂತರ ಇನ್ನೊಂದು ಹೇಳ್ತಾರೆ ಇಲ್ಲಿ, ಸ್ತ್ರೀ ಶಬ್ದಕ್ಕೆ ಇನ್ನೊಂದರ್ಥ, ದೇವರನ್ನು ಮರೆತು ಸಂಸಾರದಲ್ಲೇ ಬಿದ್ದು ಉರುಳಾಡುವ ವ್ಯಕ್ತಿಗೆ ಸ್ತ್ರೀ ಅಂತ ಕರೀತಾರೆ. ದೇವರನ್ನ ಮರೆತಿರುವ ಗಂಡೆ ಸ್ತ್ರೀ. ಅಂಥವರ ಅಂಟು ಬೆಳೆಸಿಕೋಬೇಡಿ. ಯಾರಾದರೆ ದೇವರನ್ನ ಮರೆತಿರ್ತಾರೋ ಸಂಸಾರದಲ್ಲೇ ಬಿದ್ದು ಉರುಳಾಡ್ತಾ ಇರ್ತಾರೆ, ಅವರಿಂದ ದೂರ ಇರಿ ಅಂತ ಹೇಳ್ತಾರೆ. ಯಾಕಂದ್ರೆ ನಾವೇನೋ ಚೂರು ಅವತ್ತೇನು ಭಗವಂತನ ಮೇಲೆ ಚಿಂತನೆ ಬಂತು ಇನ್ನಾದ್ರೂ ಸರಿಗಿರೋಣ ಅಂತ ಹೊರಟ್ರೆ ಬಂದು ಕೂತೇ ಕೊಡ್ತಾರೆ. ಇಷ್ಟು ಕಾಲ ಚೆನ್ನಾಗಿದ್ಯಾ, ಇವಾಗ ಹಾಳಾಗಿ ಹೋಗ್ತಾ ಇದೆಯಾ, ದೇವರು ದೇವರು ಅಂತ ತಿರುಗಾಡ್ತಾ ಬಾ ಹೋಗೋಣ ಅಂತ ಅಲ್ಲಿ ಇಲ್ಲಿ ಕರ್ಕೊಂಡು ತಲೆ ಎಲ್ಲ ಕೆಡಿಸಿ ಕೂತ್ಕೊಂಡ್ಬಿಡ್ತಾರೆ. ಅಂಥವರೇ ತುಂಬಾ ಜನ ಇರ್ತಾರೆ, ಹೌದಾ ಅಲ್ಲವಾ? ಆದ ಕಾರಣ ಅಂಥವ್ರ ಅಂಟು ಮಾಡಲೇಬಾರದು ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮವರು ಹೇಳ್ತಾ ಇರ್ತಾರೆ, ಒಬ್ರು ಕೇಳಿದ್ರು, ಆಚಾರ್ಯ ನೀವೇನು ಹೇಳಿದ್ದೀರಾ, ಇಷ್ಟು ಕಾಲ ಅವ್ರ ಜೊತೆಗೆ ಬಹಳ ಕ್ಲೋಸ್ ಆಗಿ ಫ್ರೆಂಡ್ಸ್ ಆಗಿದ್ದು, ಇದ್ದಕ್ಕಿದ್ದಂತೆ ನಾವು ದೇವರು ಅಂತ ಹೇಳಿ ಅವ್ರು ಬೇಡ ಅಂತಾಳೆ ಅಂತ ಹೇಳಿ ಅವ್ರ ಸದ್ ದೂರ ಇದ್ಬಿಟ್ರೆ ಶತ್ರುತ್ವ ಬರುತ್ತಲ್ಲ, ಏನು ಮಾಡಬೇಕು? ಇಂಥವ್ರ ತಂಟೆ ತಪ್ಪಿಸ್ಕೋಬೇಕಾದ್ರೆ ಏನು ಮಾಡೋಣ? ನಾನು ಏನ್ ಮಾಡ್ಬೇಕು ಏನ್ ಹೇಳಿ ನಾನು? ಸರಿ, ದೇವರು ಆಲೋಚನೆ ಕೊಟ್ಟ, ಇಷ್ಟು ಮಾಡಮ್ಮ. ಇವಾಗಂತೂ ಚಿಂತನೆ ಮಾಡ್ತಾ ಇದೆಯಲ್ಲ, ಎಲ್ಲ ತಳ್ಕೊಳ್ತಾ ಇದೆಯಲ್ಲಮ್ಮ, ಇಷ್ಟೆಲ್ಲ ಅದಲ್ಲ. ಅವ್ರು ಬರ್ತಾರೆ, ಇದು ಮಾಡು ಅದು ಮಾಡು ಅಂತ ಹೇಳಿಕ್ ಬರ್ತಾರೆ. ಹಿಡಿದು ಕೂಡಿಸ್ಬಿಡು, ಕೂಡಿಸ್ಬಿಡು. ನಿನ್ ಗೊತ್ತಿದ್ದೆಲ್ಲ ಹೇಳಕ್ ಶುರು ಮಾಡು. ಒಂದಾ ನಿನ್ನ ಕಡೆ ಬರ್ತಾರೆ, ಅಥವಾ ನಿನ್ ತಂಟೆಗೆ ಬರಲ್ಲ. ಇನ್ನೊಮ್ಮೆ ಈ ಪ್ರವಚನ ಹೇಳ್ತಾರೆ ಅಂತ ಹೆದರ್ಕೊಂಡು ನಿನ್ನ ಹತ್ರ ಬರದೇ ಹೋಗ್ಬಿಡ್ತಾರೆ. ಇದೇ ದೊಡ್ಡ ಉಪಾಯ. ದೇವರೇ ಆ ದೆವ್ವವನ್ನ ಬಿಡಿಸ್ಬೇಕಷ್ಟೇ ಹೊರತು ನೀನಾಗಿ ಬಿಡಿಸ್ಕೊಳ್ಳಿಕ್ಕಾಗಲ್ಲ. ಇದೇ ಉಪಾಯ. ನಿನಗೂ ಸಾಧನೆ ಆಗುತ್ತೆ. ಬಂದವ್ರು ಹೇಳು, ಯೋಗ್ಯತೆ ಇತ್ತ ಕೇಳ್ತಾರೆ, ಇಲ್ಲ ಎದ್ದು ಹೋಗ್ಬಿಡ್ತಾರೆ ಅಂತ. ಆ ರೀತಿಯಲ್ಲಿ ಎಂದೂ ಕೂಡ ಈ ಭಗವಂತನಿಂದ ಬೇರೆ ಕಡೆ ಮನಸ್ಸಿರುವಂತವರ ಸಂಘ ಮಾಡಬಾರದು. ಮತ್ಸೇವಯ ಪ್ರತಿಲಬ್ಧ ಆತ್ಮಲಾಭ ಅಂತ ಹೇಳ್ತಾರೆ, ಪುರುಷಾರ್ಥ ಲಾಭ ಅಂತ ಹೇಳ್ತಾರೆ. ಯಾರ ಸೇವಾ? ಭಗವಂತನ ಸೇವೆಯನ್ನ ಮಾಡುತ್ತಾ, ಭಗವಂತನ ವಿಶೇಷವಾದ ಚಿಂತನೆ ಮಾಡುತ್ತಾ ಆ ಪುರುಷಾರ್ಥವನ್ನ ಪಡೆಯಬೇಕು ಅಷ್ಟೇ ಹೊರತು, ಇಲ್ಲದಿದ್ದರೆ ಆ ಭಗವಂತನನ್ನು ಬಿಟ್ಟು ಬೇರೆ ಕಡೆಯೇ ಮನಸ್ಸು ಯಾರಿಗೆ ಓಡಾಡತಾ ಇರುತ್ತೋ ಅವರ ಅಂಟು ನಾವು ಪಡ್ಕೊಂಡವ ನಿರಯ ದ್ವಾರಂ, ನರಕ ದ್ವಾರವೇ ಅದು. ಆದ್ದರಿಂದ ಅಂಥವರ ಸಂಘವನ್ನು ಬಿಡಬೇಕು. ರಾಯಕ್ಕಲತ್ತಂ ಪಶವಸ್ಸುತಾದಯ ಗೃಹಾ ಮಹೀ ಪುಂಜರ ಕೋಶಭೂತಯ ಸರ್ವೇ ಅರ್ಥ ಕಾಮಾ ಕ್ಷಣಭಂಗುರಾಯುಷಃ ಕುರುವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚರಾಃ. ಹೇಳ್ತಾರೆ, ಬಂಧಕೇಶು ವಿಷಯೇಶು ಶ್ರೇಷ್ಠಂ ದ್ವಯಂ. ನಮ್ಮನ್ನ ಕಟ್ಟಿ ಹಾಕುವಂತಹ ವಿಷಯಗಳಲ್ಲಿ ಎರಡು ಪ್ರಧಾನವಾದ್ದು, ಕಾಂತ ಕನಕಂಚ. ಕಾಂತ ಕನಕ, ಕಾಂತ ಅಂದ್ರೆ ಗಂಡಸರಿಗೆ ಕಾಂತ, ಹೆಂಗಸರಿಗೆ ಹೆಂಗ ಗಂಡಸರು ಅಂತ ಅರ್ಥ. ಒಟ್ಟಾರೆ ಇನ್ನೊಂದು ವ್ಯಕ್ತಿಯ ಕಡೆಗೆ ಆಲೋಚನೆ, ಪದಾರ್ಥದ ಕಡೆಗೆ ಆಲೋಚನೆ, ಎರಡೂ ಬರ್ತಾ ಇದೆ, ಕಟ್ಟಿ ಹಾಕ್ತಾ ಇದೆ. ಅದರಲ್ಲಿ ಮೊದಲನೆಯದಂತೂ ಸುತರಾಮ್ ಇಲ್ಲ, ದೇವರನ್ನ ಮರೆತಿರುವ ವ್ಯಕ್ತಿಗಳ ಸಂಘ ಬೇಡ ಅಂತ ಹೇಳ್ತಾ ಇದ್ದಾರೆ. ಇನ್ನ ಎರಡನೇದು ಯಾವುದು ಅಂದ್ರೆ ಕನಕ, ಅಂದ್ರೆ ಸುತ್ತು ಇರುವ ಪದಾರ್ಥಗಳ ಮೇಲೆ ವ್ಯಾಮೋಹ, ಅದನ್ನು ಹೇಳ್ತಾರೆ. ರಾಯಃ ಅಂದ್ರೆ ದೊಡ್ಡು, ಕಲತ್ರಂ ಪಶವಃ ಅಂದ್ರೆ ಅಲಂಕಾರ ಎಲ್ಲವನ್ನು ಕೂಡ. ಇನ್ನು ಎಲ್ಲ ಸುತಾದಯ, ಮಕ್ಕಳು, ಪಶುಗಳು, ಮನೆ, ಭೂಮಿ, ಕುಂಜರ ಕೋಶಭೂತಯ, ನಾನಾ ರೀತಿಯಾಗಿರತಕ್ಕಂಥ ಅಲಂಕಾರಗಳು, ಆನೆ ಮೊದಲಾದ ಏನು ವೈಭವ ಇರುತ್ತೆ, ಸರ್ವೇ ಅರ್ಥ ಕಾಮಾಹ, ಇವೆಲ್ಲವೂ ಕೂಡ ಅರ್ಥಾಹ ಕಾಮಾಹ ತದ್ಭೋಗಾಶ್ಚ. ಆ ಎಲ್ಲ ಅರ್ಥಗಳು ಅದರ ಬಗ್ಗೆ ಭೋಗ ಏನಿದೆ ಅವೆಲ್ಲವೂ ಕೂಡ ಕ್ಷಣಭಂಗುರ ಆಯುಷ. ಅದಕ್ಕೆ ಉತ್ತರ ಕೊಡಬೇಕಾದರೆ ಇಷ್ಟೇ, ತೀರ್ಥಯಾತ್ರೆಗೆ ಹೋದವು, ಹೋದಾಗ ಇರೋದೇ ಮೂರು ದಿವಸ, ಒಂದು ರೂಮ್ ಕೊಟ್ರು, ಮಕ್ಕಳು ಎಲ್ಲ ಸರಿ ಹೋಗಿದ್ವು, ಮನೆಯಲ್ಲಿ ಇಲ್ಲಿ ಎ ಸಿ ಎಲ್ಲ ಇತ್ತು, ಚೆನ್ನಾಗಿತ್ತು. ಶ್ರೀರಂಗಕ್ಕೆ ಹೋದವು, ಶ್ರೀರಂಗನೋ ಎಲ್ಲಿಗೂ ಹೋದವು, ಬಿಸಿಲು ಕಾಲದಲ್ಲಿ ಎಲ್ಲಿ ಕಾರ್ ಇಟ್ಟರೆ ಸಾಕು ಸುಟ್ಟೋಗ್ಬಿಡ್ತಾ ಇದೆ ಅಂತ ಪರಿಸ್ಥಿತಿಯಲ್ಲಿ ಹೋದರು. ಹೋದಾಗ ಆ ರೂಮಲ್ಲಿ ಕೊಟ್ರು, ಫ್ಯಾನು ಸರಿಯಾಗಿ ತಿರುಗ್ತಾ ಇಲ್ಲ, ಏನು ಪರಿಸ್ಥಿತಿ ಇರಬೇಕು ಹೇಳಿ. ಅಂತ ಸ್ಥಿತಿಯಲ್ಲಿ ಮಗ ಅಂದ, ಅಪ್ಪ ಇಲ್ಲೊಂದು ಎ ಸಿ ಇದ್ರೆ ಚೆನ್ನಾಗಿರುತ್ತಲ್ಲ. ಅಪ್ಪ ಹೇಳ್ತಾನೆ, ಯಾಕಪ್ಪ, ಇರೋದು ಮೂರೇ ದಿವಸ, ಇರೋದು ಮೂರೇ ದಿವಸ, ಇದ್ದಷ್ಟೊಳಗೆ ದೇವರ ದರ್ಶನ ಬಂದದ್ದ್ಯಾಕೆ, ದೇವರ ದರ್ಶನ ಮಾಡಿಕೊಂಡು ನಮ್ಮ ಕೆಲಸ ಮುಗಿಸ್ಕೊಂಡು ಹೋಗ್ಲಿಕ್ಕಷ್ಟೆ, ಇದಕ್ಕೆಲ್ಲ ಅಲಂಕಾರ ಮಾಡ್ತಾ ಕೂಡ್ಲಿಕ್ಕಲ್ಲ, ಕೂತ್ರೆ ನಾವೇ ಹೊರಟು ಹೋಗ್ತೀವಿ, ಇದೆಲ್ಲ ವ್ಯರ್ಥ ಆಗುತ್ತಲ್ಲ ಅಂತ ಹೇಳಿದ್ರು. ಮಗ ಕೇಳಿದ, ಅಂಥವರೇ ಇನ್ನೊಂದು ಕಡೆ ಬಂದಿದ್ರು ಬೇರೆಯವರು. ಅಪ್ಪನಿಗೆ ಮಗ ಹೇಳಿದ, ಏನಾದ್ರೂ ಸರಿ ಮೂರು ದಿವಸ ತಡ್ಕೊಳ್ಲಿಕ್ಕಾಗಲ್ಲ. ಹೌದಾ, ಸರಿ, ಆದರೆ ದುಡ್ಡೆಷ್ಟಿದೆ? ಬಹಳ ಕಡಿಮೆ ಇದೆ. ಆ ಎ ಸಿ ತರ್ಲಿಕ್ಕೆ, ಮಿಕ್ಕದೆಲ್ಲ ಫರ್ನಿಚರ್ ತರ್ಲಿಕ್ಕೆ ದುಡ್ಡಿಲ್ಲಲ್ಲ, ಏನಾದ್ರೂ ಮಾಡಪ್ಪ. ಏನ್ ಮಾಡ, ದುಡಿಬೇಕು. ಅವಾಗ ಬಂದ ಕೆಲಸ, ದೇವರ ಚಿಂತನ, ದೇವರ ದರ್ಶನ ಎಂಬುದನ್ನ ಬಿಟ್ಟು ಆ ಎಲ್ಲ ಅರೇಂಜ್ಮೆಂಟ್ ಮಾಡಲಿಕ್ಕೆ ಅಲ್ಲೇ ಯಾವುದೋ ಒಂದು ಶಾಪಲ್ಲಿ ಸೇರ್ಕೊಂಡು ಏನೋ ಮಾಡಿದ, ಒದ್ದಾಡಿ ದುಡ್ಡು ತಂದು ಮಾಡಬೇಕು ಅಂತ ಒದ್ದಾಡ್ಲಿಕ್ಕೆ ಶುರು ಮಾಡಿದ. ಮೂರಂದ್ರೆ ವಾರ ಇಟ್ಟುಕೊಳ್ಳಿ, ಪರವಾಗಿಲ್ಲ, ಏನೋ ಒಂದು ಮಾಡಿ ದುಡ್ಡು ತರಬೇಕು ಅಂತ. ಒಟ್ಟಾರೆ ದುಡ್ಡು ತಂದ, ಎಲ್ಲ ತಂದ, ಎಸಿ ಫಿಟ್ ಮಾಡಿದ, ಫರ್ನಿಚರ್ ಇಟ್ಟ, ಕೂತ್ರು ಒಂದು ಗಂಟೆ ಎರಡು ಗಂಟೆ ಕೂತ್ರು, ಎಲ್ಲ ಆಯಿತು, ಒಂದು ದಿವಸ ಚೆನ್ನಾಗಿದ್ರು. ಮೂರನೇ ದಿವಸ ಹೋಗ್ಲೇಬೇಕು. ಅಪ್ಪ ಅಂದ, ಅಪ್ಪ ಇಲ್ಲೇ ಕೂಡ್ಲಿಕ್ಕೆ ಬಂದಿಲ್ಲ, ಮಾಡಿದ್ದೇನು ದೇವರ ದರ್ಶನಕ್ಕೆ, ಅವನ ದರ್ಶನವೇ ಮಾಡಲಿಲ್ಲ, ಇಲ್ಲಿ ಪದಾರ್ಥಗಳನ್ನು ತಯಾರು ಮಾಡಿ ಇದನ್ನು ಇಳ್ಲಿಕ್ಕಾಗಿ ದುಡಿತಾ ಕೂತೆ, ಇದ್ದ ಮೂರು ದಿವಸ ದುಡ್ಡಿಗಾಗಿ ಒದ್ದಾಡ್ತಾ ಇದ್ದೆ, ದೇವರ ಮುಖನೂ ನೋಡಲಿಲ್ಲ, ಈ ಪದಾರ್ಥಗಳೆಲ್ಲ ತಂದು ಹಾಕಿದೆ, ಈಗೇನು ಆ ರೂಮಿನವರು ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡಲಿ ಅಂತ ಹೊರಟು ಹೋಗ್ತಾ ಇದ್ದಾರೆ. ಹಾಗೆ ನಾವು ಇಲ್ಲಿಗೆ ಬರ್ತೇವೆ, ಇಲ್ಲಿಗೆ ಬಂದ ಮೇಲೆ ಹೇಳಿದ ಕೆಲಸ ಏನಯ್ಯ, ಬಂದ ಕೆಲಸ ಏನಯ್ಯ ಅಂದ್ರೆ, ಭೂಮಂಡಲವೇ ದೊಡ್ಡ ಕ್ಷೇತ್ರ, ಸ್ವಾಮಿಯ ಚಿಂತನೆ ಮಾಡಲಿಕ್ಕೆ ಬಂದವರು, ಆ ಕೆಲಸ ಬಿಟ್ಟು ಇಲ್ಲಿ ಸ್ವಲ್ಪ ಕಾಲ ಇರಲಿಕ್ಕೆ ಬೇಕಾದ ಸಂಬೇನು ಆ ಪದಾರ್ಥಗಳು ಬೇಕು, ಅದಕ್ಕಾಗಿ ದುಡಿಲಿಕ್ಕೆ ಶುರು ಮಾಡ್ತೀವಿ. ಆ ದುಡಿತ ಎಷ್ಟರವರೆಗೆ ದುಡಿತೀವಿ ಅಂದ್ರೆ, ದೇವರ ಹತ್ರ ಹೋಗ್ಲಿಕ್ಕೂ ಟೈಮ್ ಇರಲ್ಲ ನಮಗೆ, ಅಷ್ಟು ದುಡಿದು 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 ಮನೆ ಕಟ್ಟಿ ಫರ್ನಿಚರ್ ಹಾಕಿ ಎಲ್ಲ ಮಾಡಿ ಇನ್ನೇನು ಸ್ವಲ್ಪ ಸುಖವಾಗಿರಬೇಕು ಅನ್ನೋರು ಮೇಲಿಂದ ಕಾಲ್ ಬರುತ್ತೆ, ಬೇಗ ಹೊರಟು ಬಂದ್ಬಿಡ್ರಿ ಅಂತ ಹೇಳಿ. ನಾವು ಸಂಪಾದನೆ ಮಾಡಿದ್ದೆಲ್ಲ ಇಲ್ಲೇ ಕೂತಿರುತ್ತೆ, ನಾವು ಮಾತ್ರ ಹೊರಟು ಹೋಗ್ಬೇಕಾಗುತ್ತೆ. ಮೇಲೆ ಹೋದ್ರು ಕೂಡ ಕೇಳ್ತಾರೆ, ನಿನ್ನ ಕಳಿಸಿದ್ದೇನು, ನೀನ್ ಮಾಡಿದ್ದೇನು, ನೀನು ಹೋಗಿದ್ದೇನೋ ದೇವರ ಸ್ಮರಣೆ ಮಾಡಿ ಬಾ ಅಂತ. ಪ್ರತಿ ದಿವಸ ಬದುಕಿದ ಪ್ರತಿ ದಿವಸ ಪ್ರತಿ ಕ್ಷಣ ದೇವರನ್ನೇ ನೆನೆಯುತ್ತಾ ಬದುಕಿ ಬಾ ಅಂದರೆ, ದೇವರನ್ನ ಬಿಟ್ಟು ಪ್ರತಿ ದಿವಸ ಪ್ರತಿ ಕ್ಷಣ ದುಡ್ಡು ಸಂಪಾದನೆ ಮಾಡುತ್ತಾ ಕೂತಿದ್ದೀಯ. ಎಂಥ ದುಡ್ಡು ಸತ್ರ ನಿನ್ನ ಹಿಂದೆ ಬರೋದೇ ಇಲ್ಲ, ಅಲ್ಲೇ ಕೂತಿರುತ್ತೆ, ಅದಕ್ಕಾಗಿ ಪ್ರಯತ್ನ ಪಟ್ಟೀಯಾ ಅಂದ್ರು. ಅವಾಗ ಇವನಂದ, ನಾ ಬದುಕಬೇಕಂದ್ ದುಡ್ಡು ಬೇಕಲ್ಲ. ಹಾ, ಅದ್ಯಾರು ಬೇಡ ಅಂದಿಲ್ಲ, ನಿನಗೆ ಜೀವನಕ್ಕೆಷ್ಟು ಬೇಕೋ ಅಷ್ಟು ದುಡಿಯಲಿಕ್ಕೆ ದೇವರು ಪರ್ಮಿಷನ್ ಕೊಟ್ಟಿದ್ದಾರೆ, ಅದನ್ನ ಯಾರೂ ಬೇಡ ಅಂಬಲ್ಲ. ಇನ್ನಷ್ಟು ಭೋಗಕ್ಕಾಗಿ ದುಡಿದಿಯಲ್ಲ, ದೇವರನ್ನೂ ಮರೆತು ದುಡಿದಿಯಲ್ಲ, ಅದೇನಾಯಿತು ನಿನಗೆ, ಕೈ ಕೊಡ್ತು. ಇವಾಗ ಏನಾಯಿತು, ದೇವರನ್ನೂ ಬಿಟ್ಟಿಯ, ಇದೂ ಕೈ ಕೊಡ್ತು, ಅವಾಗೇನಾಯಿತು, ದೇವರು ಸಿಗಲಿಲ್ಲ, ಈ ಸುಖವೂ ಸಿಗಲಿಲ್ಲ, ನರಕದಲ್ಲಿ ಬೇರೆ ಸೆಕ್ಷನ್ ಕೂತಿದೆ, ದೇವರನ್ನ ಬಿಟ್ಟು ಬೇರೆ ಇದೆಲ್ಲ ಹಿಡಿದದ್ದಕ್ಕೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಕ್ಷುದ್ರಂ ಚರಂ ಸುಮನಸಾಂ ಶರಣೇ ಮಥಿತ್ವಾ ರಕ್ತಂ ಷಡಂಗ್ರಿಗಣಸಾಮ ಸುಲುಬ್ಧಕರಣಂ ಅಗ್ರೇ ಉರುಕಾನ್ ಅಸುಭೃತಃ ಅವಿಗಣಯ್ಯಯಾಂತಂ ಪೃಷ್ಠೇ ಮೃಗಂ ಮೃಗಯುಲುಬ್ಧಕ ಬಾಣಭಿನ್ನಂ. ಇದು ಹೇಳ್ತಾರೆ, ಸುಮನಸಾಂ ಅಂದ್ರೆ ಸುಮನಃ ಸಧರ್ಮಾಣಾಂ ಸ್ತ್ರೀಣಾಂ ಶರಣೆ ಅಷ್ಟಮೇ ಅಂದ್ರೆ ಹೇಳತಾ ಇದ್ದಾರೆ, ಕಾಮ್ಯ ಕರ್ಮ ವಿಪಾಕಜಂ ಕಾಮ ಸುಖಲವಂ ಜೈಹ್ಯ ಉಪಸ್ಥಾದಿ ವಿಚಿನ್ವಂತಂ ಅಂದ್ರೆ ಹೇಳುತ್ತಾರೆ, ಜಿಹ್ವಾದಿಂದ ಬರತಕ್ಕಂಥ ಸುಖ, ಉಪಸ್ಥೇಂದ್ರಿಯದಿಂದ ಬರತಕ್ಕಂಥ ಸುಖ, ಅದಕ್ಕಾಗಿ ಎಲ್ಲೆಲ್ಲಿ ತಿರುಗಾಡಬಾರದು ಅದಕ್ಕಾಗಿ ತಿರುಗಾಡ್ತಾ ಒದಾಡ್ತಾ ಇದ್ದು, ಅದು ಹೇಗಿದೆ ನನ್ನ ಪರಿಸ್ಥಿತಿ ಅಂತ ಹೇಳಿದರೆ, ಭಗವಂತನ ವಿಶೇಷವಾದ ಚಿಂತನೆ ಮಾಡಿ ಉದ್ಧಾರ ಆಗಬೇಕಾದಂಥವ ಇವೆಲ್ಲವನ್ನ ಹಿಡ್ಕೊಂಡು ಸತ್ತೇ ಹೋಗ್ತಾ ಇದ್ದೇನೆ. ಹೇಗೆ ಮೃಗ, ಕೃಷ್ಣ ಮೃಗ ತಾನು ಸಂತೋಷವಾಗಿ ತಿರುಗಾಡತಾ ಇರಬೇಕಾಗಿದ್ದು ಹೇಳುತ್ತಾ ಇದ್ದಾರೆ. ಆ ಉರುಕಾನ್ ಅಸುಹೃತ ಅಂದರೆ ವಿಶೇಷವಾಗಿರತಕ್ಕಂಥ ಈ ಜಿಂಕೆಗಳನ್ನು ಹಿಡಿಯಬೇಕಾದ್ರೆ ಅದು ಓಡತಾ ಇರುತ್ತೆ, ಬಿಡ್ಲಿಕ್ಕೆ ಆಗಲ್ಲ, ಅದಕ್ಕೊಂದು ಲೋಭ ಇದೆ. ಏನದು ಅಂದ್ರೆ ಸಂಗೀತ, ಒಳ್ಳೆ ಸಂಗೀತ ಇಟ್ಬಿಟ್ರೆ ಕೇಳ್ತಾ ನಿಂತು ಬಿಟ್ಟಿರುತ್ತೆ, ಥಟ್ ಅಂತ ಹೊಡೆದ ಅಂತ ಕೊಂದು ಬಿಡ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹೌದು, ಇನ್ನೊಂದು ಕಡೆ ಆ ಸಂಗೀತ ಬರ್ತಾ ಇದ್ರೆ ಒಂದು ಕಡೆ ಇವನು ಕೊಲ್ಲಬಹುದು, ಇನ್ನ ತೋಳಗಳು ಕೊಲ್ಲಬಹುದು, ಎಲ್ಲ ಬಿಟ್ಟು ಲುಪ್ತಕರಣಂ ಕಿವಿಗೆ ಸೋತು ಸತ್ತೋಯ್ತಲ್ಲ, ಹಾಗೆ ನಾನು ಈ ವಿಷಯ ಸುಖಕ್ಕೆ ಸೋತು ಸತ್ತು ಹೋಗ್ತಾ ಇದ್ದೇನೆ, ನನಗೆ ವೈರಾಗ್ಯ ಇಲ್ಲಿ ಬರಬೇಕು, ಭಗವಂತನ ಪದಾರವಿಂದವನ್ನ ಚಿಂತನೆ ಮಾಡಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ಭಗವಂತ ವಿಶೇಷವಾಗಿ ಹೇಳ್ತಾರೆ, ನಾರದರು ಇದನ್ನು ಚೆನ್ನಾಗಿ ತಿಳಿಸಿಕೊಟ್ರಯ್ಯ, ಭಗವಂತನ ಚಿಂತನೆ ಬಿಟ್ಟು ಪದಾರ್ಥಗಳ ಕಡೆಗೆ ಮನಸ್ಸಿಟ್ಟರೆ ಅವರ ಪರಿಸ್ಥಿತಿ ಏನು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಸತ್ವಂ ವಿಚಕ್ಷ್ವ ಮೃಗತಿಷ್ಠಿತಮಾತ್ಮನೋಂತಶ್ಚಿತ್ತಂ ನಿಯಚ್ಚ ಹೃದಿ ಕರ್ಣ ಧ್ವನಿಂ ಚ ಚಿತ್ತಿಂ ಯಹ್ಯಂಗನಾ ಭ್ರಮಮಸತ್ತಮ ಯೂಥಗಾತಂ ಪ್ರೀಣೀಹಿ ಹಂಸ ಶರಣಂ ವಿರಮಕ್ರಮೇಣ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ಬರೇ ಕರ್ಮಠನಾಗಿದ್ದೀಯಪ್ಪ, ಅದರಿಂದ ಬರೇ ಕರ್ಮಾನುಷ್ಠಾನ ಮಾಡುತ್ತಾ ಕೊಡಬೇಡ, ಜ್ಞಾನ ಬೇಕು. ಆದ ಕಾರಣ ಸರ್ವಮಪಿ ಮೃಗಚೇಷ್ಟಿತಂ ತದೃಶಂ ಜಾನೀಹಿ ತತ್ ಸದೃಶಂ ಜಾನೀಹಿ. ಅಂದರೆ ನೀನು ಎಂದು ಕೂಡ ಬರೇ ಕರ್ಮಾನುಷ್ಠಾನ ಮಾಡುತ್ತಾ ಅದರಲ್ಲೇ ಇದು ಬಿಡಬೇಡ, ಸತ್ತೋಕ್ತಿಯ ಜ್ಞಾನ ಪಡೆಯಬೇಕು. ಆದ್ದರಿಂದ ವಿಶೇಷವಾಗಿ ಚಿತ್ತಂ ನಿಯಚ್ಛ, ಅಂದರೆ ವಿಶೇಷವಾಗಿರತಕ್ಕಂಥ ಭಗವಂತನಲ್ಲಿ ಮನಸ್ಸಿಡು, ಬೇರೆ ಕಡೆ ಮನಸ್ಸನ್ನೆಲ್ಲ ನಿಯಮನ ಮಾಡು. ಅಷ್ಟೇ ಅಲ್ಲ, ಅಸತ್ತಮಾನಾಂ ಯೂಥೈಹಿ ಗಾಥಂ, ಅಂದರೆ ಇದೆಲ್ಲ ಬಹಳ ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರಲ್ಲ, ಅವೆಲ್ಲವನ್ನು ಕೂಡ ಬಿಟ್ಟು ಬಿಡು. ಭಗವಂತನ ಪಾದಾರವಿಂದದಲ್ಲಿ ಮನಸ್ಸಿಡು, ಶ್ರೀಹರಿಯ ಪಾದವನ್ನ ಸೇರಲಿಕ್ಕೆ ಸಾಧ್ಯ ಅಂತ ಚೆನ್ನಾಗಿ ಭಾಗವತ ಧರ್ಮಗಳನ್ನ ವಿಶೇಷವಾಗಿ ಉಪದೇಶ ಕೊಟ್ಟಿದ್ದಾರೆಂಬಲ್ಲಿಗೆ ಶ್ರೀಕೃಷ್ಣ.